ಅವೈಷ್ಣವರಿಂದ ಕೇಳಬಾರದು. ಪ್ರಹ್ಲಾದನು ಶ್ರೀಮದ್ ಭಾಗವತದಲ್ಲಿ ಹೇಳುತ್ತಾನೆ, ಕೌಮಾರ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನ್ ಇಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯದ್ರುವಂ ಅರ್ಥದಂ. ಯಾರಿಗೆ ಸಾಕಷ್ಟು ಬುದ್ಧಿಶಕ್ತಿಯುಂಟೋ ಅವರು ಈ ಮನುಷ್ಯ ಜನ್ಮವನ್ನು ಜೀವನದ ಪ್ರಾರಂಭದಿಂದಲೇ ಉಪಯೋಗಿಸಬೇಕು. ಯಾವುದನ್ನು? ಭಗವಂತನ ಭಕ್ತಿ ಸೇವೆಯನ್ನು. ಭಗವಂತನ ಭಕ್ತಿ ಸೇವೆಯನ್ನು ಆಚರಿಸಲು ಈ ಮನುಷ್ಯ ಜನ್ಮವನ್ನು ಪಡೆದ ಪ್ರಾರಂಭದಿಂದಲೇ ಉಪಯೋಗಿಸಬೇಕು. ಈ ಮನುಷ್ಯ ಜನ್ಮವು ಖಂಡಿತವಾಗಿಯೂ ತಾತ್ಕಾಲಿಕವಾದದ್ದೇ. ಇತರ ದೇಹಗಳ ಹಾಗೆ ಈ ಮನುಷ್ಯನ ದೇಹವು ಕೂಡ ಟೆಂಪರರಿ. ಆದರೆ ಈ ಮನುಷ್ಯ ಜನ್ಮದ ಮಹತ್ವವೇನೆಂದರೆ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಬಹುದು. ಇದು ಇತರ ಜೀವರಾಶಿಗಳಿಗೆ ಸಾಧ್ಯವಿಲ್ಲ. ಆದ್ದರಿಂದ ಈ ಮನುಷ್ಯ ಜನ್ಮವನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ದೇವೋತ್ತಮ ಪರಮಪುರುಷನಾದ ಶ್ರೀ ಕೃಷ್ಣನ ಚರಣ ಕಮಲಗಳ ಸೇವೆಯಲ್ಲಿ ತೊಡಗಬೇಕು. ಈ ರೀತಿಯಲ್ಲಿ ನಮಗೆ ಪ್ರಹ್ಲಾದ ಮಹಾರಾಜನು ಉಪದೇಶಗಳನ್ನು ನೀಡುತ್ತಾನೆ. ಕೃಷ್ಣನಿಗೆ ನಾವು ಸೇವೆ ಮಾಡಿದಾಗ ಅವನ ಲೋಕಕ್ಕೆ ಹೋಗಿ ಅವನ ಸಹವಾಸಿ ಆಗುತ್ತೇವೆ. ಈಗ ಯಾರಾದರೂ ಒಬ್ಬರು ತುಂಬ ಫೇಮಸ್ ಆಗಿರುವವರು ಇದ್ದಾರೆ, ಸ್ಟಾರ್, ಫಿಲ್ಮ್ ಸ್ಟಾರೋ ಸೂಪರ್ ಸ್ಟಾರೋ ಅಥವಾ ಸ್ಪೋರ್ಟ್ಸ್ ಸ್ಟಾರೋ ಯಾರಾದರೂ ಇದ್ದಾರೆ. ಈಗ ಅವರ ಬಳಿ ಜನರು ಸಹವಾಸವನ್ನು ಪಡೆಯಲು ತುಂಬ ಆಸೆ ಪಡುತ್ತಾರೆ. ಅವರೊಡನೆ ಕೆಲವು ಕ್ಷಣಗಳು ಇದ್ದರೆ ಕೂಡ ತಮ್ಮ ಜೀವನವೇ ಧನ್ಯವೆಂದು ಸಾರ್ಥಕವೆಂದು ಭಾವಿಸುತ್ತಾರೆ. ಆದ್ದರಿಂದಲೇ ಅನೇಕ ಮಂದಿ ಸ್ಟಾರ್ಗಳೊಡನೆ, ನಟ ನಟಿಯರೊಡನೆ ಅಥವಾ ರಾಜಕಾರಣಿಯರೊಡನೆ ಅಥವಾ ಪ್ರಸಿದ್ಧರಾಗಿರುವ ಆಟಗಾರರೊಡನೆ ಒಟ್ಟಾಗಿ ನಿಂತುಕೊಂಡು, ಪಕ್ಕದಲ್ಲಿ ನಿಂತುಕೊಂಡು ಒಂದು ಫೋಟೋ ಹಿಡಿದುಕೊಳ್ಳುತ್ತಾರೆ. ಜ್ಞಾಪಕಾರ್ಥಕವಾಗಿ ಮನೆಯಲ್ಲಿ ಹಾಕಿಕೊಳ್ಳುತ್ತಾರೆ, ಫ್ರೇಮ್ ಮಾಡಿ ಮನೆಯಲ್ಲಿ ಹಾಕಿಕೊಳ್ಳುತ್ತಾರೆ. ಇದು ಸಹಜ. ಆದರೆ ನಾವು ನಿಜವಾದ ಸ್ಟಾರ್ ಯಾರೆಂದು ತಿಳಿದುಕೊಳ್ಳಬೇಕು. ನಿಜವಾದ ನಕ್ಷತ್ರವು ಯಾರು ಎಂದು ನಾವು ತಿಳಿದುಕೊಳ್ಳಬೇಕು. ಈಗ ಗಗನದಲ್ಲಿ ಅನೇಕ ನಕ್ಷತ್ರಗಳಿವೆ, ತಾರೆಗಳಿವೆ. ಅನೇಕ ತಾರೆಗಳಲ್ಲಿ ಚಂದ್ರನು ಪ್ರಧಾನನು, ಪರಮೋತ್ತಮನು, ಶ್ರೇಷ್ಠನು. ಅನೇಕ ತಾರೆಗಳಲ್ಲಿ ಚಂದ್ರನು ಶ್ರೇಷ್ಠನು, ಅತಿ ಬೆಳಕನ್ನು ನೀಡುವವನು. ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಆದಿತ್ಯಾನಾಂ ಅಹಂ ವಿಷ್ಣುರ್ ಜ್ಯೋತಿಷಾಂ ರವಿರ್ ಅಂಶುಮಾನ್ ಮರೀಚಿರ್ ಮರುತಾಂ ಅಸ್ಮಿ ನಕ್ಷತ್ರಾಣಾಂ ಅಹಂ ಶಶಿ. ನಾನು ಆದಿತ್ಯರಲ್ಲಿ ವಿಷ್ಣು, ಜ್ಯೋತಿಗಳಲ್ಲಿ ತೇಜಸ್ವಿ ಸೂರ್ಯ, ಮರುತರಲ್ಲಿ ಮರೀಚಿ ಹಾಗೂ ನಕ್ಷತ್ರಗಳಲ್ಲಿ ನಾನು ಚಂದ್ರನು. ಈ ರೀತಿಯಲ್ಲಿ ಹೇಳುತ್ತಾನೆ ಕೃಷ್ಣನು. ಚಂದ್ರನು ಹೇಗೆ ತಾರೆಗಳಲ್ಲಿ ಒಂದು? ಈ ರೀತಿಯಲ್ಲಿ ನಮಗೆ ಸಂದೇಹ ಬರಬಹುದು. ಶ್ರೀಲ ಪ್ರಭುಪಾದರು ವಿವರಿಸುತ್ತಾರೆ, ನಕ್ಷತ್ರಗಳಲ್ಲಿ ರಾತ್ರಿ ಪ್ರಧಾನವಾದವನು ಚಂದ್ರನು. ಆದ್ದರಿಂದ ಚಂದ್ರನು ಕೃಷ್ಣನ ಪ್ರತಿನಿಧಿ. ಈ ಶ್ಲೋಕದಲ್ಲಿ ಚಂದ್ರನು ನಕ್ಷತ್ರಗಳಲ್ಲಿ ಒಂದೆಂದು ತೋರುತ್ತದೆ. ಆದ್ದರಿಂದ ಆಕಾಶದಲ್ಲಿ ಮಿನುಗುವ ನಕ್ಷತ್ರಗಳು ಸಹ ಸೂರ್ಯನ ಬೆಳಕನ್ನು ಪ್ರತಿಫಲಿಸುತ್ತವೆ. ವಿಶ್ವದಲ್ಲಿ ಹಲವು ಸೂರ್ಯರಿದ್ದಾರೆ ಎನ್ನುವ ವಿಜ್ಞಾನಿಗಳ ಊಹೆಯನ್ನು ವೇದಗಳು ಒಪ್ಪುವುದಿಲ್ಲ. ಸೂರ್ಯನು ಒಬ್ಬನೇ. ಸೂರ್ಯನ ಪ್ರತಿಫಲದಿಂದ ಚಂದ್ರನು ಬೆಳಗುವಂತೆಯೇ ನಕ್ಷತ್ರಗಳು ಬೆಳಗುತ್ತವೆ. ಭಗವದ್ಗೀತೆಯು ಇಲ್ಲಿ ಚಂದ್ರನು ನಕ್ಷತ್ರಗಳಲ್ಲಿ ಒಂದು ಎಂದು ಹೇಳುತ್ತದೆ. ಮಿನುಗುವ ನಕ್ಷತ್ರಗಳು ಸೂರ್ಯಗಳಲ್ಲ ಆದರೆ ಚಂದ್ರನನ್ನು ಹೋಲುತ್ತವೆ ಎಂದು ಸೂಚಿಸುತ್ತದೆ ಇಲ್ಲಿ ಭಗವದ್ಗೀತೆಯಲ್ಲಿ. ಆದ್ದರಿಂದ ಆಕಾಶದಲ್ಲಿರುವ ಅನೇಕ ನಕ್ಷತ್ರಗಳಲ್ಲಿ ಚಂದ್ರನು ಪ್ರಧಾನನು. ಚಂದ್ರನೊಬ್ಬನು ಇಡೀ ವಿಶ್ವಕ್ಕೆ ಬೆಳಕನ್ನು ಕೊಡುತ್ತಾನೆ ರಾತ್ರಿಯಲ್ಲಿ. ಸೂರ್ಯನೊಬ್ಬನು ಬೆಳಕನ್ನು ಕೊಡುತ್ತಾನೆ ಇಡೀ ಬ್ರಹ್ಮಾಂಡಕ್ಕೆ. ಆದ್ದರಿಂದಲೇ ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಲೆಕ್ಕವಿಲ್ಲದಷ್ಟು ಪ್ರಯೋಜನವಿಲ್ಲದ ಶಿಷ್ಯರಿದ್ದರೂ ಏನು ಪ್ರಯೋಜನ? ಒಬ್ಬನೇ ಒಬ್ಬನು ಚಂದ್ರನಂತಹ ಸೂರ್ಯನಂತಹ ಶಿಷ್ಯನಿದ್ದರೆ ಇಡೀ ಪ್ರಪಂಚವನ್ನು ಬೆಳಗಬಹುದು. ಇದರ ಉದ್ದೇಶದಿಂದಲೇ ಶ್ರೀಲ ಪ್ರಭುಪಾದರು ತಮ್ಮ ಶಿಷ್ಯಂದಿರನ್ನೆಲ್ಲ ಇಡೀ ಪ್ರಪಂಚವನ್ನು ಬೆಳಗುವಂತಹ ಚಂದ್ರರನ್ನಾಗಿ ಸೂರ್ಯರನ್ನಾಗಿ ಮಾಡಿದರು. ಇಂದಿಗೂ ಸರಿ ಇಸ್ಕಾನ್ ದೇವಾಲಯಗಳಲ್ಲಿ ಶ್ರೀಲ ಪ್ರಭುಪಾದರ ಶಿಷ್ಯರು ಆಧ್ಯಾತ್ಮಿಕ ಜ್ಞಾನವನ್ನು ಬೆಳಗುತ್ತಾರೆ, ಕೃಷ್ಣನ ಜ್ಞಾನವನ್ನು ನೀಡುತ್ತಾರೆ. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಏಕಶ್ಚಂದ್ರಸ್ತಮೋಹಂತಿ ನ ಚತಾರಾಹ ಸಹಸ್ರಶಃ. ಇದನ್ನು ಚಾಣಕ್ಯ ಪಂಡಿತನು ಹೇಳಿದ್ದಾನೆ. ಒಬ್ಬ ಚಂದ್ರನು ಸಾಕು, ಲಕ್ಷ ಕೋಟಿ ತಾರೆಗಳ ಪ್ರಯೋಜನವೇನು? ಈಗ ಲೆಕ್ಕವಿಲ್ಲದಷ್ಟು ತಾರೆಗಳಿವೆ ಆಕಾಶದಲ್ಲಿ. ಆದರೆ ಯಾರು ತಾರೆಗಳಿಗಾಗಿ ಕಾಯುತ್ತಾರೆ? ಯಾರು ಅವುಗಳನ್ನು ಲೆಕ್ಕ ಹಾಕುವುದಿಲ್ಲ, ಅವುಗಳಿಗೆ ಕಾಯುವುದಿಲ್ಲ. ಆದರೆ ಚಂದ್ರನು ಯಾವಾಗ ಬರುತ್ತಾನೆ ಎಂದು ಕಾಯುತ್ತಾರೆ. ಇದರ ಅರ್ಥ ಲೆಕ್ಕವಿಲ್ಲದಷ್ಟು ತಾರೆಗಳು ಇದ್ದರೂ ಪ್ರಯೋಜನವಿಲ್ಲ, ಆದರೆ ಒಬ್ಬನೇ ಒಬ್ಬನು ಚಂದ್ರನು ಇದ್ದರೆ ಸಾಕು. ಒಂದು ಬಾರಿ ಶ್ರೀಲ ಪ್ರಭುಪಾದರು ಮಾಯಾವಾದಿಗಳನ್ನು ಬಯ್ಯುತ್ತಿದ್ದರು. ಆಗ ಮತ್ತೊಬ್ಬರು ಹೇಳಿದರು. ಅವರೊಡನೆ ಶ್ರೀಲ ಪ್ರಭುಪಾದರೊಡನೆ ಒಬ್ಬರು ಇದ್ದರು. ಅವರು ಹೇಳಿದರು, ನಾವು ಇಷ್ಟೊಂದು ಕಠಿನವಾಗಿ ಬೈದರೆ, ಈ ರೀತಿಯಲ್ಲಿ ಹೇಳಿದ ಕೂಡಲೇ ಪ್ರಭುಪಾದರು ಬಲವಾಗಿ ಮಾತನಾಡುತ್ತಾರೆ. ಹೌದು, ನಾವು ಕಠಿಣವಾಗಿ ಇರಬೇಕು, ಏಕೆಂದರೆ ಇಡೀ ಪ್ರಪಂಚವನ್ನು ನಾಶ ಮಾಡುತ್ತಿದ್ದಾರೆ ಮಾಯಾವಾದಿಗಳು. ನನಗೆ ಶಿಷ್ಯರು ಯಾರು ಸಿಗದೇ ಇದ್ದರೂ ಪರವಾಗಿಲ್ಲ, ಆದರೆ ನಾನು ಒಂದಿಷ್ಟೂ ರಾಜಿಯಾಗುವುದಿಲ್ಲ, ಒಪ್ಪುವುದಿಲ್ಲ. ಮೂರ್ಖರ ಸಿದ್ಧಾಂತಕ್ಕೆ ನಾನು ತಲೆ ಆಡಿಸುವುದಿಲ್ಲ. ಏಕಶ್ಚಂದ್ರಸ್ತಮೋಹಂತಿ ನಚತಾರ ಸಹಸ್ರಶಃ. ನಾನು ಒಬ್ಬನೇ ಒಬ್ಬನು ಚಂದ್ರನನ್ನು ಸೃಷ್ಟಿಸಿದರೆ ಸಾಕು, ಲೆಕ್ಕವಿಲ್ಲದಷ್ಟು ತಾರೆಗಳು ಬೇಕಾಗಿಲ್ಲ. ಇದು ನನ್ನ ಗುರು ಮಹಾರಾಜರ ಸಿದ್ಧಾಂತ ತತ್ವ, ಇದೇ ನನ್ನ ತತ್ವವೂ ಕೂಡ. ಲೆಕ್ಕವಿಲ್ಲದಷ್ಟು ಮೂರ್ಖರ ಪ್ರಯೋಜನವೇನು? ಒಬ್ಬನೇ ಒಬ್ಬನು ಕೃಷ್ಣ ಪ್ರಜ್ಞೆಯ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡರೆ ಸಾಕು, ಒಬ್ಬ ಚಂದ್ರನನ್ನು ನಾನು ಸೃಷ್ಟಿಸಿದರೆ ಸಾಕು, ಇಡೀ ಪ್ರಪಂಚವನ್ನು ಅವನು ಕಾಪಾಡಬಲ್ಲನು. ಈ ರೀತಿಯಲ್ಲಿ ಬಲವಾಗಿ ಮಾತನಾಡುತ್ತಾರೆ ಶ್ರೀಲ ಪ್ರಭುಪಾದರು. ಇಲ್ಲಿ ಚಂದ್ರನನ್ನು ಎಷ್ಟೊಂದು ಬಾರಿ ಉದಾಹರಣೆಯನ್ನು ಕೊಡುತ್ತಾರೆ. ನೋಡಿ, ಎಷ್ಟೊಂದು ತಾರೆಗಳಿವೆ, ಆದರೆ ಪ್ರಯೋಜನವೇನು? ಇದೇ ರೀತಿಯಲ್ಲಿ ಸ್ಟಾರ್ಗಳೊಡನೆ ತಾರೆಗಳೊಡನೆ ಇರಬೇಕೆಂದು ಆಸೆ ಪಡುತ್ತಾರೆ ಜನರು, ಆದರೆ ತಾರೆಗಳ ಪ್ರಯೋಜನವೇ ಇಲ್ಲ ಎಂದು ಹೇಳುತ್ತಾರೆ ಆಚಾರ್ಯರು. ಚಂದ್ರನು ಮುಖ್ಯನು ಎಂದು ಹೇಳುತ್ತದೆ ಶಾಸ್ತ್ರವು. ಈ ಚಂದ್ರನು ಕೃಷ್ಣನ ಪ್ರತಿನಿಧಿ. ಪ್ರಭಾಸ್ಮಿ ಶಶಿ ಸೂರ್ಯಯೋಹೋ. ಅಂತಹ ಕೃಷ್ಣನೊಡನೆ ನಾವು ಸಹವಾಸವನ್ನು ಪಡೆಯಲು ಆಸೆ ಪಡಬೇಕು, ತಾರೆಗಳೊಡನೆ ಅಲ್ಲ. ಮತ್ತೊಂದು ಲೆಕ್ಕದಲ್ಲಿ ತೆಗೆದುಕೊಂಡರು, ವಾಸ್ತವವಾಗಿ ಶ್ರೀಕೃಷ್ಣನ ಎಲ್ಲ ಸ್ಟಾರ್, ಮೆಗಾ ಸ್ಟಾರ್, ಸುಪ್ರೀಂ ಸ್ಟಾರ್, ರಿಯಲ್ ಸ್ಟಾರ್, ಏನೇನು ಉನ್ನತವಾದ ಹೊಗಳಿಕೆಗಳಿವೆಯೋ, ಪದವಿಗಳು, ಪ್ರಶಂಸನೆಗಳು ಇವೆಯೋ, ಎಲ್ಲವೂ ಶ್ರೀಕೃಷ್ಣನಿಗೆ ವಾಸ್ತವವಾಗಿ ಸೂಚಿಸುತ್ತವೆ. ಏಕೆಂದರೆ ಕೃಷ್ಣನೇ ಎಲ್ಲ ಪ್ರಶಸ್ತಿಗಳಿಗೆ ಅರ್ಹನು. ಆದ್ದರಿಂದ ಕೃಷ್ಣನಂತಹ ದೊಡ್ಡ ಸ್ಟಾರ್ ಅಥವಾ ಚಂದ್ರನೊಡನೆ ನಾವು ಸಹವಾಸಿಯಾಗಲು ಇಚ್ಛಿಸಬೇಕು. ಈ ಭೌತಿಕ ಪ್ರಪಂಚದ ತಾರೆಗಳು ಅಂದರೆ ನಟಿ ನಟರು, ಆಟಗಾರರು, ರಾಜಕೀಯ ವ್ಯಕ್ತಿಗಳು ಒಂದಲ್ಲ ಒಂದು ದಿನ ಮರಣಿಸುತ್ತಾರೆ. ಒಂದು ಕಾಲದಲ್ಲಿ ಒಬ್ಬನು ಫೇಮಸ್ ಆಗಿದ್ದ, ಪ್ರಸಿದ್ಧನಾಗಿದ್ದ, ಇಂದಿಗೆ ಮತ್ತೊಬ್ಬ ಪ್ರಸಿದ್ಧ ಅವನಲ್ಲ, ನಾಳೆ ಮತ್ತೊಬ್ಬ ಪ್ರಸಿದ್ಧ, ಇಂದಿಗೆ ಪ್ರಸಿದ್ಧನಾಗಿರುವವನು ನಾಳೆ ಪ್ರಸಿದ್ಧವಾಗಿರುವುದಿಲ್ಲ. ಇದು ಈ ಭೌತಿಕ ಪ್ರಪಂಚದ ವ್ಯಕ್ತಿಗಳ ಕತೆ. ಆದರೆ ಭಗವಂತನೋ ಹಿಂದೆಯೂ ಪ್ರಸಿದ್ಧ, ಇಂದಿಗೂ ಪ್ರಸಿದ್ಧ, ಇನ್ನು ಮುಂದೆಯೂ ಪ್ರಸಿದ್ಧನಾಗಿಯೇ ಇರುತ್ತಾನೆ. ಏನೇ ಆಗಲಿ, ಅವನ ನಾಮವಾಗಲಿ, ಲೀಲೆಗಳಾಗಲಿ, ರೂಪಗಳಾಗಲಿ, ಅವತಾರಗಳಾಗಲಿ, ಎಂದೆಂದಿಗೂ ಪ್ರಸಿದ್ಧವಾಗಿ ಇರುತ್ತವೆ. ಉದಾಹರಣೆಗೆ ಭಗವಂತನ ಮಾತುಗಳನ್ನು ತೆಗೆದುಕೊಳ್ಳಿ. ಭಗವಂತನು ನುಡಿದ ಗೀತೆಯು ಭಗವದ್ಗೀತೆ. ಈವತ್ತಿಗೂ ಇಡೀ ಪ್ರಪಂಚದಲ್ಲಿ ಅನೇಕ ಮಂದಿ ಜನರು, ವಿಜ್ಞಾನಿಗಳು, ತಂತ್ರಜ್ಞರು, ತತ್ವಜ್ಞಾನಿಗಳು ಎಲ್ಲರೂ ಸರಿ, ಭಗವದ್ಗೀತೆಯನ್ನು ಓದಲು ಪ್ರಯತ್ನ ಪಡುತ್ತಲೇ ಇರುತ್ತಾರೆ. ಆಲ್ಬರ್ಟ್ ಐನ್ಸ್ಟೈನ್ ಬಗ್ಗೆ ನಮಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು, ಎಷ್ಟು ಬುದ್ಧಿವಂತರು ಎಂದು ನಮಗೆ ಗೊತ್ತು. ಪ್ರಪಂಚದ ಕೆಲವು ಅತಿ ಬುದ್ಧಿವಂತರಲ್ಲಿ ಒಬ್ಬರು ಬುದ್ಧಿವಂತರು ಆಲ್ಬರ್ಟ್ ಐನ್ಸ್ಟೈನ್. ಅವರು ಕೂಡ ಭಗವದ್ಗೀತೆಯನ್ನು ಓದುತ್ತಿದ್ದರು. ನೋಡಿ, ಇದು ಭಗವಂತನ ಮಾತುಗಳಿಗೆ ಇರುವ ಪ್ರಖ್ಯಾತಿ. ಭಗವಂತನು ಬರೀ 700 ಶ್ಲೋಕಗಳಲ್ಲಿ ಗೀತೆಯನ್ನು ನುಡಿದನು. ಆದರೆ ಯಾರಿಂದಲೂ ಸರಿ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಇಡೀ ಸೃಷ್ಟಿಯ ರಹಸ್ಯವಾದ ಜ್ಞಾನ ಕೃಷ್ಣನು ಭಗವದ್ಗೀತೆಯಲ್ಲಿ ಇದನ್ನು ಹೇಳುತ್ತಾನೆ. ಸ ಏವಾಯಂ ಮಯಾತೇಜ್ಯ ಯೋಗ ಪ್ರೋಕ್ತಃ ಪುರಾತನಃ ಭಕ್ತೋಸಿ ಮೇ ಸಕಾಚೇತಿ ರಹಸ್ಯಂ ಹೇತದುತ್ತಮಂ. ರಹಸ್ಯಂ ಬರೀ 700 ಶ್ಲೋಕಗಳು, ಆದರೆ ಯಾರಿಂದಲೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. 700 ಶ್ಲೋಕಗಳನ್ನು ಕೆಲವು ಗಂಟೆಗಳ ಕಾಲದಲ್ಲಿ ಓದಿ ಮುಗಿಸಬಹುದು, ಆದರೂ ಯಾರಿಂದಲೂ ಸಂಪೂರ್ಣವಾಗಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಇದು ಭಗವಂತನ ಬುದ್ಧಿಶಕ್ತಿ. ಪ್ರತಿ ಸಲ ಓದುತ್ತಾ ಓದುತ್ತಾ ತಲೆಗೆ ಹೊಸ ಹೊಸ ಜ್ಞಾನವು ಗೋಚರವಾಗುತ್ತಲೇ ಇರುತ್ತದೆ. ಮತ್ತೆ ಮತ್ತೆ ಓದಿದರೆ ಹೊಸತಾದ ಜ್ಞಾನವು ಮತ್ತೆ ಮತ್ತೆ ಬರುತ್ತದೆ. ಇದು ಭಗವದ್ಗೀತೆಯ ಮಹಿಮೆ, ಭಗವಂತನ ಮಾತುಗಳ ಮಹಿಮೆ. ಇದೇ ಮಾತುಗಳನ್ನು ಭಗವದ್ಗೀತೆಯನ್ನು ಎಷ್ಟೊಂದು ಲಕ್ಷ ಕೋಟಿಗಳ ವರ್ಷಗಳ ಹಿಂದೆ ಸೂರ್ಯದೇವನಾದ ವಿವಸ್ವಾನನಿಗೆ ಕೃಷ್ಣನು ಹೇಳಿದನು. ಇದೇ ಮಾತುಗಳನ್ನು 5000 ವರ್ಷಗಳ ಹಿಂದೆ ಅರ್ಜುನನಿಗೆ ಹೇಳಿದನು. 500 ವರ್ಷಗಳ ಹಿಂದೆ ಜನರಿಗೂ ಹೇಳಿದನು. ಚೈತನ್ಯ ಮಹಾಪ್ರಭುಗಳಾಗಿ ಬಂದು ಎಲ್ಲ ಜನರಿಗೆ ಮತ್ತೆ ಕೃಷ್ಣನು ನೀಡಿದನು ಭಗವದ್ಗೀತೆಯನ್ನು. ಇಂದು ನಮಗೆ ಶ್ರೀಲ ಪ್ರಭುಪಾದರು ನೀಡಿದ್ದಾರೆ. ಈ ರೀತಿಯಲ್ಲಿ ಭಗವಂತನ ಒಂದೇ ಮಾತು, ಅಂದು ಪ್ರಸಿದ್ಧವಾದದ್ದು, ನಿನ್ನೆ ಪ್ರಸಿದ್ಧವಾಗಿತ್ತು, ಇಂದು ಪ್ರಸಿದ್ಧವಾಗಿಯೇ ಇದೆ, ನಾಳೆನೂ ಪ್ರಸಿದ್ಧವಾಗಿಯೇ ಉಳಿಯುತ್ತದೆ. ಇದು ಭಗವಂತನಿಗೆ ಇರುವ ಶಕ್ತಿ. ಹೀಗೆ ಭಗವಂತನಿಗೆ ಸಂಬಂಧಪಟ್ಟ ಯಾವುವೇ ಆಗಲಿ, ಅವುಗಳು ಭೂತ, ಭವಿಷ್ಯ ಹಾಗೂ ವರ್ತಮಾನಗಳಲ್ಲಿ, ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್ 3 ಕಾಲಗಳಲ್ಲಿಯೂ ಪ್ರಸಿದ್ಧವಾಗಿ ಇರುತ್ತವೆ. ಅಂತಹ ಭಗವಂತನ ಒಡನೆ ನಾವು ಇರಲು ಇಚ್ಛಿಸಬೇಕು. ನಿನ್ನೆ ಒಂದು ದಿನ ಪ್ರಸಿದ್ಧನಾಗಿರುವವನೊಡನೆ ಇದ್ದರೆ ಪ್ರಯೋಜನವೇನು? ಕೆಲವು ದಿನಗಳ ಕಾಲವು ಭೌತಿಕವಾಗಿ ಪ್ರಸಿದ್ಧನಾಗಿರುವವನ ಬಳಿ ನಾವು ಏಕೆ ಸಹವಾಸವನ್ನು ಪಡೆಯಲು ಇಚ್ಛಿಸಬೇಕು? ಏಕೆ ಅವರೊಡನೆ ಫೋಟೋ ತೆಗೆದುಕೊಳ್ಳಲು ಆಸೆ ಪಡಬೇಕು? ಶಾಶ್ವತವಾದ ವ್ಯಕ್ತಿಯೊಡನೆ, ಎಂದಿಗೂ ಪ್ರಸಿದ್ಧನಾಗಿರುವಂತಹ ವ್ಯಕ್ತಿಯೊಡನೆ ನಾವು ಇರಲು ಆಸೆ ಪಡಬೇಕು. ಇದು ಬುದ್ಧಿವಂತಿಕೆ, ಇಂಟೆಲಿಜೆನ್ಸ್, ರಿಯಲ್ ಇಂಟೆಲಿಜೆನ್ಸ್. ಭಗವಂತನೊಡನೆ ಮತ್ತೊಂದು ವಿಶೇಷತೆ ಏನೆಂದರೆ, ಅವನಿಗೆ ನಾವು ಇಚ್ಛಿಸಿದಂತೆ ಸೇವೆ ಮಾಡಬಹುದು. ಕೆಲವರು ಅವನ ತಾಯಿಯಾಗಿ ಸೇವೆ ಮಾಡಲು ಇಚ್ಛಿಸುತ್ತಾರೆ, ಹಸು ಕರುಗಳಾಗಿ ಸೇವೆ ಮಾಡಲು ಇಚ್ಛಿಸುತ್ತಾರೆ, ಪ್ರೇಯಸಿಯಾಗಿ ಸೇವೆ ಮಾಡಲು ಇಚ್ಛಿಸುತ್ತಾರೆ, ಸ್ನೇಹಿತನಾಗಿರಲು ಇಚ್ಛಿಸುತ್ತಾರೆ. ಈ ರೀತಿಯಲ್ಲಿ ವಿಧ ವಿಧವಾಗಿ ಸೇವೆಗಳನ್ನು ಭಗವಂತನು ಸ್ವೀಕರಿಸುತ್ತಾನೆ. ಜೀವಾತ್ಮಂದಿರ ಆಸೆ, ಹೇಗೆ ಬೇಕಾದರೂ ಅವನಿಗೆ ನಾವು ಸೇವೆ ಮಾಡಬಹುದು. ಭಗವಂತನು ಸೇವೆಯನ್ನು ಸ್ವೀಕರಿಸುತ್ತಾನೆ. ಕೃಷ್ಣನು ಗೋಪಿಯರನ್ನು ಅಪ್ಪಿಕೊಂಡರೂ ಒಂದೇ, ಹಸುಗಳನ್ನು ಕಟ್ಟಿಕೊಂಡು ಮುದ್ದಾಡಿದರೂ ಒಂದೇ, ಅಥವಾ ತನ್ನ ತಂದೆಯಾದ ನಂದ ಮಹಾರಾಜನನ್ನು ಕಟ್ಟಿಕೊಂಡು ಮುತ್ತಿಟ್ಟರೂ ಒಂದೇ, ಕೃಷ್ಣನಿಗೆ ಎಲ್ಲವೂ ಒಂದೇ. ಇದನ್ನು ಗೊತ್ತಿಲ್ಲದೆ ಮೂರ್ಖರು ಕೃಷ್ಣನು ಅನೀತಿವಂತ ಎಂದು ಹೇಳುತ್ತಾರೆ. ಕೃಷ್ಣನ ಒಂದು ಆಧ್ಯಾತ್ಮಿಕ ನೆಲೆಯನ್ನು ಅರಿಯದೆ ಕೆಲವು ಮೂರ್ಖರು ಕೃಷ್ಣನನ್ನು ನಿಂದಿಸುತ್ತಾರೆ. ಆದ್ದರಿಂದ ಕೃಷ್ಣನನ್ನು ಅವನನ್ನು ಚೆನ್ನಾಗಿ ತಿಳಿದವರ ಬಳಿಯಿಂದ ತಿಳಿಯಬೇಕು. ಕೃಷ್ಣನ ಒಂದು ಉನ್ನತವಾದ ಸ್ಥಾನವನ್ನು ಎಲ್ಲರಿಗೂ ತಿಳಿಯುವುದಿಲ್ಲ. ಆದ್ದರಿಂದಲೇ ಶ್ರೀ ಚೈತನ್ಯ ಮಹಾಪ್ರಭುಗಳು ಬಹಿರಂಗವಾಗಿ ಎಲ್ಲರ ಮುಂದೆ ಕೃಷ್ಣನ ದಿವ್ಯವಾದ ರಾಸಲೀಲೆಗಳ ಬಗ್ಗೆ ಮಾತನಾಡಿದ್ದೇ ಇಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ 1000 ಶಿಷ್ಯರಿದ್ದರು, ಲೆಕ್ಕವಿಲ್ಲದಷ್ಟು ಶಿಷ್ಯರು ಇದ್ದರು. ಒಂದು ಬಾರಿ ಸಾರ್ವಭೌಮ ಭಟ್ಟಾಚಾರ್ಯರನ್ನು ಸೋಲಿಸಿದಾಗ ಅವರ 60,000 ಮಂದಿ ಶಿಷ್ಯರು ಚೈತನ್ಯ ಮಹಾಪ್ರಭುಗಳ ಸಿದ್ಧಾಂತವನ್ನು ಅಂಗೀಕರಿಸಿದರು. ಚೈತನ್ಯ ಮಹಾಪ್ರಭುಗಳಿಗೆ 1,000 ಮಂದಿ ಶಿಷ್ಯರಾದರು, ಲೆಕ್ಕವೇ ಇಲ್ಲ. ಅವರ ಶಿಷ್ಯರು ಲೆಕ್ಕವೇ ಇಲ್ಲ. ಆದರೂ 3 ಭಕ್ತರೊಡನೆ ಬಿಟ್ಟು ಯಾರ ಜೊತೆಯಲ್ಲಿಯೂ ಶ್ರೀಕೃಷ್ಣನ ದಿವ್ಯವಾದ ರಾಸಲೀಲೆಯ ಬಗ್ಗೆ ಮಾತನಾಡಿದ್ದೇ ಇಲ್ಲ. ಬರೀ 3 ಶಿಷ್ಯರೊಡನೆ ಮಾತನಾಡುತ್ತಿದ್ದರು. ಅದು ಅಂತರಂಗವಾಗಿ, ಬಹಿರಂಗವಾಗಿ ಅಲ್ಲ, ಆಚೆ ಅಲ್ಲ. ಏಕೆಂದರೆ ಜನರಿಗೆ ಕೃಷ್ಣನ ದಿವ್ಯವಾದ ನೆಲೆಯು ಗೊತ್ತಿಲ್ಲ. ಭಗವಂತನ ದಿವ್ಯವಾದ ರಾಸಲೀಲೆಯನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ, ಆಗ ಅಪರಾಧಿಗಳಾಗುತ್ತಾರೆ. ತಪ್ಪಾಗಿ ಭಾವಿಸಿ ಭಗವಂತನ ಅಪರಾಧಿಗಳಾಗುತ್ತಾರೆ. ಆದ್ದರಿಂದಲೇ ಶ್ರೀ ಚೈತನ್ಯ ಮಹಾಪ್ರಭುಗಳು ಭಗವಂತನ ರಾಸಲೀಲೆಯನ್ನು ಮಾತನಾಡುತ್ತಲೇ ಇರಲಿಲ್ಲ. ಬರೀ ಶ್ರೀಲ ರಾಮಾನಂದರಾಯ, ಸ್ವರೂಪ ದಾಮೋದರ ಹಾಗೂ ಶಿಖಿಮಾಹತಿ ಈ 3 ಶಿಷ್ಯರೊಂದಿಗೆ ಬಿಟ್ಟರೆ ಬೇರೆ ಯಾರ ಜೊತೆಯಲ್ಲಿಯೂ ಮಾತನಾಡುತ್ತಿರಲಿಲ್ಲ ಶ್ರೀ ಚೈತನ್ಯ ಮಹಾಪ್ರಭುಗಳು. ಆದ್ದರಿಂದ ನಾವು ಶ್ರೀಕೃಷ್ಣನ ಬಗ್ಗೆ ತಿಳಿಯಲು ಎಲ್ಲರ ಹತ್ತಿರ ಪ್ರಯತ್ನಿಸಬಾರದು. ಏಕೆಂದರೆ ವ್ಯಾಪಾರಕ್ಕಾಗಿ ಅನೇಕ ಮಂದಿ ಪುಸ್ತಕಗಳನ್ನು ಬರೆಯುತ್ತಾರೆ. ಆದರೆ ನಾವು ಎಲ್ಲರ ಬಳಿಯಲ್ಲಿಯೂ ಕೃಷ್ಣನನ್ನು ತಿಳಿಯಲು ಪ್ರಯತ್ನಿಸಬಾರದು. ಮೊದಲು ಕೃಷ್ಣನ ಬಗ್ಗೆ ಮಾತನಾಡುತ್ತಿರುವವರು ಯಾರು, ಕೃಷ್ಣನ ಬಗ್ಗೆ ಬರೆದವರು ಯಾರು ಎಂದು ಚೆನ್ನಾಗಿ ತಿಳಿದುಕೊಂಡು ನಾವು ಕೃಷ್ಣನ ಬಗ್ಗೆ ತಿಳಿಯಲು ಪ್ರಯತ್ನಿಸಬೇಕು. ವೈಷ್ಣವರಲ್ಲದಿದ್ದರೆ ಅವರ ಬಳಿಯಿಂದ ಕೃಷ್ಣನ ಬಗ್ಗೆ ಕೇಳಲೇಬಾರದು, ಕಿವಿಗಳನ್ನು ಮುಚ್ಚಿಕೊಳ್ಳಬೇಕು. ಅವೈಷ್ಣವ ಮುಖೋದ್ಗೀರ್ನ ಪೂತಹರಿ ಕಥಾಮೃತಂ ಶ್ರವಣಂನ ಕರ್ತವ್ಯಂ. ಆದ್ದರಿಂದ ಅನುಭವವಿಲ್ಲದ ವ್ಯಕ್ತಿಗಳು ಭಗವದ್ಗೀತೆಯನ್ನು ಉಪದೇಶಿಸಲು ಪ್ರಯತ್ನಿಸಬಾರದು. ಏಕೆಂದರೆ ಅವರಿಗೆ ಜ್ಞಾನವಿಲ್ಲ. ಈ ಜ್ಞಾನವು ಪರಂಪರಾ ವಿಧಿಯಿಂದಲೇ ಬರಬೇಕು. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ. ಬರೀ ಶಿಕ್ಷಣದಿಂದ, ಭೌತಿಕ ಪ್ರಪಂಚದ ವಿದ್ಯಾಭ್ಯಾಸದಿಂದ, ಅಕಾಡೆಮಿಕ್ ಕ್ಯಾರಿಯರ್ ABCD ನಾಲೆಡ್ಜ್ ಇಂದ ಯಾರೇ ಆಗಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಭಗವದ್ಗೀತೆಯಲ್ಲಿ ಹೇಳಿದೆ, ಭಕ್ತೋಸಿ ಪ್ರಿಯೋಸಿ ಮೇ. ಭಗವಂತನ ಭಕ್ತನಾಗದೆ ಯಾರು ಅವನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಸನಾತನ ಗೋಸ್ವಾಮಿಗಳು ನಿಷೇಧಿಸಿದ್ದಾರೆ, ಅವೈಷ್ಣವ ಮುಖೋದ್ಗೀರ್ನ ಪೂತ ಹರಿ ಕಥಾಮೃತಂ ಶ್ರವಣಂನ ಕರ್ತವ್ಯಂ. ವೈಷ್ಣವರಲ್ಲದಿದ್ದರೆ ಕೃಷ್ಣನ ಬಗ್ಗೆ ಕೇಳಲೇಬಾರದು. ವೈಷ್ಣವ ಅಂದರೆ ವಿಷ್ಣುವಿಗೆ ಅಥವಾ ಕೃಷ್ಣನಿಗೆ ಶರಣಾಗಿರುವವರು, ಅಂತಹವರನ್ನು ವೈಷ್ಣವರು ಎಂದು ಹೇಳುತ್ತೇವೆ. ಬರೀ ಹೆಸರಿಗೆ ಮಾತ್ರವಲ್ಲ, ವೈಷ್ಣವ ಅಂದರೆ ಬರೀ ಹೆಸರಿಗೆ ಇರುವುದಲ್ಲ, ನಿಜವಾಗಿಯೂ ಭಗವಂತನಿಗೆ ಶರಣಾಗಿರಬೇಕು, ಅಥವಾ ಅಟ್ಲೀಸ್ಟ್ ಶರಣಾಗಲು ಪ್ರಾಮಾಣಿಕತೆಯಿಂದ ಪ್ರಯತ್ನಿಸುತ್ತಾ ಇರಬೇಕು. ಅವರನ್ನು ವೈಷ್ಣವರು ಎಂದು ಹೇಳುತ್ತೇವೆ. ಆದ್ದರಿಂದ ಅವೈಷ್ಣವರು ಏನಾದರೂ ಕೃಷ್ಣನ ಬಗ್ಗೆ ಮಾತನಾಡಿದರೆ ಸಾಕು, ನಾನು ಮೂರ್ಖರ ಬಳಿ ಕೇಳುವುದಿಲ್ಲ ಎಂದು ಅವೈಷ್ಣವರ ಮಾತುಗಳನ್ನು ಕೇಳಬಾರದು. ಏಕೆಂದರೆ ಮೊದಲನೆಯ ಷರತ್ತೇ ಭಕ್ತೋಸಿ, ಇದು ಕೃಷ್ಣನ ಆಜ್ಞೆ. ನಂತರ ಆಚಾರ್ಯರ ಆಜ್ಞೆ ಕೂಡ, ಅವೈಷ್ಣವ ಮುಖೋದ್ಗೀರ್ನ ಪೂತಹರಿ ಕಥಾಮೃತಂ ಶ್ರವಣಂನ ಕರ್ತವ್ಯಂ. ಪೂತಹರಿ ಕಥಾಮೃತಂ, ಹರಿಕಥಾ ಅಥವಾ ಕೃಷ್ಣ ಕಥಾ ಅಂದರೆ ಎರಡುಂಟು. ಒಂದು ಭಗವಂತನೇ ಮಾತನಾಡಿರುವುದು ಅಂದರೆ ಭಗವದ್ಗೀತೆ, ಮತ್ತೆ ಭಗವಂತನ ಹಾಗೂ ಭಕ್ತರ ಲೀಲೆಗಳು, ಚರಿತ್ರೆಗಳು, ಇದು ಕೂಡ ಹರಿಕಥಾ, ಶ್ರೀಮದ್ ಭಾಗವತಂ. ಈ ಎರಡು ಭಗವದ್ಗೀತೆ ಹಾಗೂ ಭಾಗವತಂ ಹರಿಕಥೆಗಳು ಪವಿತ್ರವಾದವು. ಈಗಿನ ಕಾಲದಲ್ಲಿ ಹರಿಕಥೆ ಎಂಬ ಪದವನ್ನು ವ್ಯಂಗ್ಯವಾಗಿ ಉಪಯೋಗಿಸುತ್ತಾರೆ. ಸಾಕು ನಿಲ್ಲಿಸಪ್ಪ ನಿನ್ನ ಹರಿಕಥೆನ, ಅಥವಾ ಸಾಕು ನಿಲ್ಲಿಸಪ್ಪ ನಿನ್ನ ರಾಮಾಯಣವನ್ನ, ಈ ರೀತಿಯಲ್ಲಿ ವ್ಯಂಗ್ಯವಾಗಿ ಉಪಯೋಗಿಸುತ್ತಾರೆ. ಅಥವಾ ಏನಾದರೂ ಕೆಲಸವನ್ನು ಮಾಡಲು ಕಷ್ಟವಾದರೆ, ಈ ಕೆಲಸ ಒಂದು ದೊಡ್ಡ ರಾಮಾಯಣ, ಈ ರೀತಿಯಲ್ಲಿ ಕಡಿಮೆ ಬುದ್ಧಿಯುಳ್ಳವರು ಪವಿತ್ರವಾದ ಹರಿಕಥೆ ಅಥವಾ ರಾಮಾಯಣವನ್ನು ವ್ಯಂಗ್ಯವಾಗಿ ಉಪಯೋಗಿಸುತ್ತಾರೆ. ಇದು ತುಂಬಾ ತಪ್ಪು. ರಾಮಾಯಣ ಅಥವಾ ಹರಿಕಥೆ ಅನ್ನೋದು ಭಗವಂತನ ಪರಮ ಪವಿತ್ರವಾದ ಲೀಲೆಗಳು ಅಥವಾ ಭಗವಂತನಿಗೆ ಸಂಬಂಧಪಟ್ಟಿದ್ದು. ನಮ್ಮಂತಹ ಕಷ್ಟದ ಅಥವಾ ಭೌತಿಕ ಕೆಲಸಗಳು ತೊಂದರೆಗಳು ಅಲ್ಲ. ಆಧ್ಯಾತ್ಮಿಕ ನೆಲೆಯಲ್ಲಿರುವಂತಹ ಪರಮ ಪವಿತ್ರವಾದವು ರಾಮಾಯಣ, ಭಗವದ್ಗೀತೆ, ಶ್ರೀಮದ್ ಭಾಗವತಂ. ಭಗವಂತನಿಗೆ ಸಂಬಂಧಪಟ್ಟ ಇಂತಹ ಪವಿತ್ರವಾದವುಗಳನ್ನು ನಾವು ವೈಷ್ಣವರಿಂದಲೇ ತಿಳಿಯಬೇಕು, ಆಚಾರ್ಯರಿಂದಲೇ ತಿಳಿಯಬೇಕು. ಇಲ್ಲದಿದ್ದರೆ ಸರ್ಪೋಚ್ಚಿಷ್ಟಂ ಪಯೋಯಥ. ಹಾಲು ತುಂಬ ಶ್ರೇಷ್ಠಕರವಾದ ಆಹಾರ, ಇದು ಎಲ್ಲರಿಗೂ ಗೊತ್ತು. ಆದರೆ ಸರ್ಪದ ನಾಲಿಗೆಯಿಂದ ಮುಟ್ಟಲ್ಪಟ್ಟರೆ ಅದು ತಕ್ಷಣವೇ ವಿಷ. ಆಗ ನಾವು ಆ ಹಾಲನ್ನು, ವಿಷವನ್ನು ಕುಡಿಯುವುದಿಲ್ಲ. ಇದೇ ರೀತಿಯಲ್ಲಿ ಭಗವದ್ಗೀತೆ ಅಥವಾ ಕೃಷ್ಣನ ಕಥೆಗಳು ಅವೈಷ್ಣವರು ಮುಟ್ಟಿದರೆ ಅದು ಕೃಷ್ಣ ಕಥೆಗಳಲ್ಲ. ಹೇಗೆ ಹಾಲು ಸರ್ಪದಿಂದ ಮುಟ್ಟಲ್ಪಟ್ಟರೆ ಹಾಲಲ್ಲವೋ, ಅದೇ ರೀತಿಯಲ್ಲಿ ಕೃಷ್ಣನ ಕಥೆಗಳು ಅವೈಷ್ಣವರು ಮುಟ್ಟಿದಾಗ ಅವುಗಳು ಕೃಷ್ಣನ ಕಥೆಗಳೇ ಅಲ್ಲ. ಹಾಲು ವಿಷವಾದಂತೆ ಅವರು ಮಾತನಾಡುವುದು ಕೂಡ ವಿಷವೇ. ಇಂದಿಗೆ ಪ್ರಪಂಚದ ಒಂದು ದೊಡ್ಡ ಸಮಸ್ಯೆನೇ ಎಲ್ಲರೂ ಭಗವಂತನ ಬಗ್ಗೆ ತಮಗೆ ತೋಚಿದಂತೆ ಮಾತನಾಡುವುದು. ಒಬ್ಬೊಬ್ಬನಿಗೆ ಇಷ್ಟ ಬಂದಂತೆ ಒಬ್ಬೊಬ್ಬನು ಭಗವಂತನ ಬಗ್ಗೆ ಮಾತನಾಡಲು ಪ್ರಯತ್ನಿಸುವುದು, ಇದೇ ತೊಂದರೆ. ಕಳ್ಳಸ್ವಾಮಿಗಳನ್ನು, ನಕಲಿ ಅವತಾರಗಳನ್ನು ಸರ್ಕಾರವು ಒದ್ದು ಒಳಗೆ ಹಾಕಬೇಕು. ಆಗ ಮೋಸ ಮಾಡುವವರು ಇರುವುದೇ ಇಲ್ಲ. ಸರ್ಕಾರವು ನಕಲಿ ಅವತಾರಗಳನ್ನು ಒಳಕ್ಕೆ ಹಾಕುವ ಮಾತಿರಲಿ, ವಿಡಿಯೋ ಪ್ರೂಫ್ಗಳೊಡನೆ ಸಿಕ್ಕಿ ಹಾಕಿಕೊಂಡರೂ ಇಂದಿಗೆ ಸರ್ಕಾರವು ಅವರನ್ನು ಕೆಲವು ದಿನಗಳು ಸೆರೆಯಲ್ಲಿ ಹಾಕಿ ಬಿಟ್ಟು ಬಿಡುತ್ತಾರೆ. ಆಧ್ಯಾತ್ಮಿಕ ವಿಷಯಗಳಲ್ಲಿ ಮೋಸ ಮಾಡಿ ಜೀವಿಸಬೇಕೆಂದು ನೀಚರಾಗಿ ಬಾಳುವ ನಕಲಿ ಸ್ವಾಮಿಗಳನ್ನು ಸುಟ್ಟು ಹಾಕಬೇಕು. ಇಡೀ ಪ್ರಪಂಚಕ್ಕೆ ಇವರೇ ತೊಂದರೆಗಳು ಇಂದಿಗೆ. ಶ್ರೀಲ ಪ್ರಭುಪಾದರು ಒಬ್ಬನನ್ನು ವಿವರಿಸಿದರು. ಒಬ್ಬನು ಭಗವದ್ಗೀತೆಯನ್ನು ಓದಿದ ನಂತರ ಭಗವದ್ಗೀತೆಯಲ್ಲಿ ಬರೀ ವೈಲೆನ್ಸ್ ಇದೆ ಎಂದು ಹೇಳಿದನು, ಬರೀ ಹಿಂಸಾಚಾರವೇ ಎಂದು ಹೇಳಿದನು, ಆದ್ದರಿಂದ ಭಗವದ್ಗೀತೆಯ ಪ್ರಯೋಜನವೇ ಇಲ್ಲ ಎಂದು ಹೇಳಿದನು. ಈ ರೀತಿಯಲ್ಲಿ ಮೂರ್ಖತನದಿಂದ ಅರ್ಥ ಮಾಡಿಕೊಂಡನು. ಶ್ರೀಲ ಪ್ರಭುಪಾದರು ವಿವರಿಸಿದರು, ಭಗವಂತನ ತೃಪ್ತಿಗಾಗಿ ಏನೇ ಮಾಡಿದರೂ ಅದು ಪಾಪಗಳ ಕಾರ್ಯವಲ್ಲ. ತನ್ನ ಇಂದ್ರಿಯ ತೃಪ್ತಿಗಳಿಗಾಗಿ ಕೆಲಸ ಮಾಡುವವನು ಪಾಪಗಳನ್ನು ಮಾಡುತ್ತಾನೆ, ಆದರೆ ಭಗವಂತನ ಇಂದ್ರಿಯಗಳಿಗಾಗಿ ಕೆಲಸ ಮಾಡುವವನು ಭಕ್ತನು. ಭಗವಂತನ ಸಂತೋಷಕ್ಕಾಗಿ ಮಾಡುವ ಕೆಲಸಗಳೆಲ್ಲವೂ ಭಕ್ತಿ ಸೇವೆ, ಮಹತ್ ಪುಣ್ಯಕರವಾದ ಕಾರ್ಯಗಳು. ಅರ್ಜುನನು ಯುದ್ಧವನ್ನು ಮಾಡಿದನು ನಿಜ, ಆದರೆ ಅರ್ಜುನನು ಅವನಿಗಾಗಿ, ರಾಜ್ಯವನ್ನು ಅನುಭವಿಸುವುದಕ್ಕಾಗಿ ಯುದ್ಧ ಮಾಡಲಿಲ್ಲ. ಒಂದು ವೇಳೆ ಅರ್ಜುನನು ತನಗಾಗಿ ಯುದ್ಧ ಮಾಡಿದ್ದರೆ, ತನಗೆ ರಾಜ್ಯವು ಬೇಕು ಎನ್ನುವ ಉದ್ದೇಶದಿಂದ ಯುದ್ಧ ಮಾಡಿದರೆ ಅದು ಪಾಪ ಪುಣ್ಯಕರ್ಮಗಳ ಕ್ರಿಯೆ. ಆದರೆ ಅರ್ಜುನನು ಭಗವಂತನ ಆದೇಶದಂತೆ ಯುದ್ಧ ಮಾಡಿದ. ವಾಸ್ತವವಾಗಿ ಅರ್ಜುನನಿಗೆ ಮೊದಲು ಯುದ್ಧ ಮಾಡಲು ಆಸೆ ಇರುವುದಿಲ್ಲ, ಇದು ನಮಗೆ ಚೆನ್ನಾಗಿ ಗೊತ್ತು. ಆದರೆ ಭಗವಂತನ ಆದೇಶದಂತೆ ಯುದ್ಧ ಮಾಡಿದ. ಕುರುಕ್ಷೇತ್ರದ ರಣರಂಗದಲ್ಲಿ ನೀಚರನ್ನು ಸಂಹರಿಸಬೇಕೆಂದು ಕೃಷ್ಣನ ಆಸೆ. ಕೃಷ್ಣನು ಯುದ್ಧವನ್ನು ನಡೆಸಿ ಅಧರ್ಮ ಸ್ವರೂಪಿಗಳಾದ ದುರ್ಯೋಧನ ಹಾಗೂ ಅವನಿಗೆ ಸಹಾಯ ಮಾಡಿದವರನ್ನೆಲ್ಲ ಮುಗಿಸಿ ಹಾಕಬೇಕೆಂಬುದು ಕೃಷ್ಣನ ಆಸೆ. ಧರ್ಮಾಧಿಪತಿಗಳಾದ ಹಾಗೂ ಶ್ರೀಕೃಷ್ಣನ ಪರಮ ಭಕ್ತರಾದ ಪಾಂಡವರನ್ನು ಸ್ಥಾಪಿಸಲು, ರಾಜರನ್ನಾಗಿ ಮಾಡಲು ಕೃಷ್ಣನ ಆಸೆ. ಈ ಕೃಷ್ಣನ ಆಸೆಯಂತೆ ನಡೆದುಕೊಂಡನು ಅರ್ಜುನನು. ತನ್ನ ಆಸೆ ವಾಸ್ತವವಾಗಿ ಯುದ್ಧವೇ ಬೇಡ, ನನ್ನ ನೆಂಟರನ್ನು, ಮಕ್ಕಳನ್ನು, ಗುರುಗಳನ್ನು, ಅಣ್ಣ ತಮ್ಮಂದಿರನ್ನು ಸಾಯಿಸುವುದು ಬೇಡ, ಓಡಿ ಹೋಗುತ್ತೇನೆ, ಭಿಕ್ಷೆ ಬೇಡಿಯಾದರೂ ಬದುಕುತ್ತೇನೆ, ನಮ್ಮವರನ್ನು ಸಾಯಿಸಿ ನಾನು ರಾಜ್ಯವನ್ನು ಅನುಭವಿಸುವ ಅವಶ್ಯಕತೆ ಇಲ್ಲ, ನನ್ನ ಸೇನೆಯವರ ಮಾತಿರಲಿ, ಪಾಪ ಅವರ ಸೈನ್ಯದವರು ಕೂಡ ನೋವುಗಳಿಂದ ಮರಣಿಸುತ್ತಾರೆ. ಈ ರೀತಿಯಲ್ಲೆಲ್ಲ ಅರ್ಜುನನು ಯೋಚಿಸುತ್ತಾನೆ. ಇವುಗಳು ಅರ್ಜುನನ ಆಸೆಗಳು. ಅವನಿಗೆ ಯುದ್ಧ ಮಾಡುವ ಆಸೆಯೇ ಇರುವುದಿಲ್ಲ. ಏಕೆಂದರೆ ಒಬ್ಬ ವೈಷ್ಣವನ ಗುಣ ಯಾರನ್ನೇ ಆಗಲಿ ನೋವಿಸಲು ಇಚ್ಛಿಸುವುದಿಲ್ಲ. ಒಂದು ಚಿಕ್ಕ ಇರುವೆಗೂ ಸರಿ ನೋವನ್ನು ಕೊಡುವುದಿಲ್ಲ ವೈಷ್ಣವನು. ವೈಷ್ಣವನು ಪರದುಃಖ ದುಃಖಿ. ಮತ್ತೊಬ್ಬನಿಗೆ ನೋವಾದರೆ ತನಗೆ ನೋವಾಗುವಂತೆ ಭಾವಿಸಿ ನೋವನ್ನೇ ಕೊಡುವುದಿಲ್ಲ. ಇದು ವೈಷ್ಣವನ ಗುಣ. ಅರ್ಜುನನು ವೈಷ್ಣವನಾದ ಕಾರಣದಿಂದಲೇ ಈ ರೀತಿಯಲ್ಲೆಲ್ಲ ಯೋಚಿಸಿದನು. ಇದು ಅರ್ಜುನನ ಆಸೆ. ಯುದ್ಧ ಬೇಡ ಎಂಬುದು ಅರ್ಜುನನ ಆಸೆ, ಯುದ್ಧ ಬೇಕು ಎಂಬುದು ಕೃಷ್ಣನ ಆಸೆ. ಆದ್ದರಿಂದ ಅರ್ಜುನನು ಕೃಷ್ಣನ ಆಸೆಯಂತೆ ಯುದ್ಧ ಮಾಡಿ ನೀಚರನ್ನು ಶತ ಸೋದರರ ಸಮೇತ ಮುಗಿಸಿ ಹಾಕಿದನು. ಆದ್ದರಿಂದ ಅರ್ಜುನನು ಯುದ್ಧ ಮಾಡಿ ಸಾಯಿಸಿದರೂ ಅವನು ಭಗವಂತನ ಪರಮ ಭಕ್ತ. ನೋಡಿ, ಯುದ್ಧ ಮಾಡಿ ಗುರುಗಳನ್ನು, ಅಣ್ಣ ತಮ್ಮಂದಿರನ್ನು, ಬಂಧು ಮಿತ್ರರನ್ನು ಸಾಯಿಸಿದ, ಆದರೆ ಅವನು ಕೃಷ್ಣನ ಪರಮ ಭಕ್ತ. ಅಜ್ಞಾನದಲ್ಲಿ ಇರುವವರಿಗೆ ಭಗವಂತನ ಹಾಗೂ ಅವನ ಭಕ್ತರ ಆಧ್ಯಾತ್ಮಿಕ ನೆಲೆಯನ್ನು ತಿಳಿದುಕೊಳ್ಳದೇ ಇರುವವರಿಗೆ ಇದು ಅನೀತಿಕರವೆಂದು ಅನಿಸಬಹುದು. ಆದರೆ ಅರ್ಜುನನ ಕಾರ್ಯಗಳು ಪರಮೋನ್ನತವಾದವುಗಳು. ಇದೊಂದೇ ಅಲ್ಲ, ಪ್ರಹ್ಲಾದನ ಚರಿತ್ರೆಯಲ್ಲಿ ಕೂಡ ನಾವು ನೋಡಬಹುದು. ಒಬ್ಬರ ತಂದೆಯನ್ನು ಯಾರಾದರೂ ಸಾಯಿಸಿದರೆ ಆ ತಂದೆಯ ಮಗನು ಕೊಲೆಗಾರನನ್ನು ಸುಮ್ಮನೆ ಬಿಡುತ್ತಾನೆಯೇ? ಸಾಧ್ಯವೇ ಇಲ್ಲ. ಈಗ ಕೊಲೆಗಾರನಿಗೆ ಮಾಲೆ ಹಾಕಿ ನಮಸ್ಕರಿಸುವವನನ್ನು ಏನಂತ ಕರೆಯಬೇಕು? ಜನರಿಗೆ ಇದು ಅನೀತಿಯಾಗಿ ಕಾಣಿಸಿಕೊಳ್ಳಬಹುದು. ಇದು ಸತ್ಯವೇ. ತಂದೆಯನ್ನು ಕೊಂದ ಕೊಲೆಗಾರನನ್ನು ಮಗನು ಆರಾಧನೆ ಮಾಡಿದರೆ ಅಧರ್ಮವಾಗಿ ಕಾಣಿಸಿಕೊಳ್ಳಬಹುದು. ಇದನ್ನು ನಾವು ಪ್ರಹ್ಲಾದನ ಚರಿತ್ರೆಯಲ್ಲಿ ನೋಡಬಹುದು. ಪ್ರಹ್ಲಾದನ ತಂದೆ ಹಿರಣ್ಯಕಶಿಪು. ಹಿರಣ್ಯಕಶಿಪುವನ್ನು ಸೀಳಿಸಿ ಹೊಟ್ಟೆಯಿಂದ ನರನಾಡಿಗಳನ್ನು ಹಾಚಿ ಎತ್ತಿ ಸಾಯಿಸುತ್ತಿರುವ ನರಸಿಂಹನಿಗೆ ಪ್ರಹ್ಲಾದನು, ಅಂದರೆ ಹಿರಣ್ಯಕಶಿಪುವಿನ ಮಗನು, ಕೊಲ್ಲಲ್ಪಟ್ಟವನ ಮಗನು, ಹೂವಿನ ಮಾಲೆಯನ್ನು ಹಾಕಿ ಆರಾಧಿಸುತ್ತಾನೆ. ನೋಡಿ, ಜನರಿಗೆ ಇದು ಅಧರ್ಮವಾಗಿ ಕಾಣಿಸಬಹುದು. ಆದರೆ ತಂದೆಯನ್ನು ಕೊಂದವನನ್ನು ಪೂಜೆ ಮಾಡಿದ ಪ್ರಹ್ಲಾದನು 12 ಮಹಾಜನರಲ್ಲಿ ಒಬ್ಬನು, ಮಹಾವೈಷ್ಣವನು, ಭಾಗವತೋತ್ತಮನು. ನೋಡಿ, ಇದು ಅವನ ಸ್ಥಾನ. ಈ ರೀತಿಯಲ್ಲಿ ಅನೇಕ ಬಾರಿ ಭಗವಂತನ ಹಾಗೂ ಅವನ ಭಕ್ತರ ಲೀಲೆಗಳು ಕಣ್ಣಿಗೆ ತಪ್ಪಾಗಿ ಕಾಣಿಸಬಹುದು, ಭೌತಿಕವಾದ ನೇತ್ರಗಳಿಗೆ ತಪ್ಪಾಗಿ ತೋರಬಹುದು. ಆದರೆ ಭಗವಂತನ ಹಾಗೂ ಅವನ ಭಕ್ತರ ಲೀಲೆಗಳನ್ನು ಗುರುಗಳ ಕೃಪೆಯಿಂದ ತಿಳಿದಾಗ ನಾವು ಕೂಡ ಆ ಲೀಲೆಯನ್ನು ಪ್ರತಿದಿನ ಆರಾಧಿಸುತ್ತೇವೆ, ಪೂಜೆ ಮಾಡುತ್ತೇವೆ, ಹೊಗಳುತ್ತಲೇ ಇರುತ್ತೇವೆ. ಅವೈಷ್ಣವರಿಂದ ಕೇಳಿದರೆ ಯಥಾರೂಪವಾಗಿ ಕೃಷ್ಣನ ಬಗ್ಗೆ ಅರ್ಥವಾಗುವುದಿಲ್ಲ. ಆದ್ದರಿಂದ ಶ್ರೀಲ ಪ್ರಭುಪಾದರು ಬರೆದ ಯಥಾರೂಪದ ಪುಸ್ತಕಗಳನ್ನು, ಕೃಷ್ಣನ ಪುಸ್ತಕಗಳನ್ನು ನಾವು ಓದಬೇಕು. ಅವರ ದಾಸರು, ಶಿಷ್ಯರು ಹೇಳುವುದನ್ನು ಕೇಳಬೇಕು. ಆಗಲೇ ಕೃಷ್ಣನನ್ನು ಇದ್ದಂತೆ ಇದ್ದ ಹಾಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ನಾವು ಯಾವಾಗ ಕೃಷ್ಣನನ್ನು ಯಥಾರೂಪವಾಗಿ ಅರ್ಥ ಮಾಡಿಕೊಳ್ಳುತ್ತೇವೋ ಅವನ ಬಳಿ ಹೋಗುತ್ತೇವೆ. ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮನೈತಿ ಮಾಮೇತಿ ಸೋರ್ಜುನ. ಹರೇ ಕೃಷ್ಣ.